ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ ಬಾನುಲಿ ಕಾರ್ಯಕ್ರಮವನ್ನು ಆಲಿಸುತ್ತಾ ಇರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಕ್ರಿಸ್ತನಲ್ಲಿ ಪ್ರೀತಿಯ ವಂದನೆಗಳು. ನೀವು ಸಂತೋಷವಾಗಿದ್ದೀರಿ ತಾನೆ? ನಿಮ್ಮ ಹೃದಯ ಕಳವಳದಿಂದ ಇದೆಯಾ? ಕಣ್ಣೀರಿನಲ್ಲಿದ್ದೀರಾ? ಚಿಂತಿಸಬೇಡಿ ಪ್ರಿಯರೇ, ಏಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಈ ಶುಭ ಸಂದೇಶವನ್ನು ನಾನಿಂದು ನಿಮಗೋಸ್ಕರ ತಂದಿದ್ದೇನೆ. ಪ್ರತಿ ವಾರ ಇದೇ ದಿನ ಇದೇ ಸಮಯದಲ್ಲಿ ನನ್ನ ಸಂದೇಶಗಳನ್ನು ನೀವು ಕೇಳುತ್ತಿದ್ದೀರಿ ಎಂದು ನಂಬುತ್ತೇನೆ. ಇಂದು ನಾನು ಪಾಪದ ಬಗ್ಗೆ ನಿಮಗೆ ತಿಳಿಸಲು ಬಯಸುತ್ತೇನೆ. ಈಗ ಗಮನಿಸಿ, ಒಂದು ವೇಳೆ ನೀವು ಒಂದು ಟೀ ಅಂಗಡಿಗೆ ಹೋಗಿ ಟೀ ಕುಡಿದು ಹಣ ಕೊಡದೆ ಬಂದಿದ್ದೀರಿ ಎಂದು ಭಾವಿಸ್ರಿ. ಆಗ ಅಂಗಡಿಯ ಮಾಲೀಕ ಹಣ ಕೇಳುತ್ತಾನೆ, ನೀವು ಹಣ ಕೊಡುವುದಿಲ್ಲ ಎಂದು ಹೇಳುತ್ತೀರಿ. ಆಗ ಮತ್ತೆ ಅವನು ಹಣ ಕೇಳಲು ನೀವು ಕೊಡಲು ನಿರಾಕರಿಸುವುದಲ್ಲದೆ ಅವನ ಕೆನ್ನೆಗೆ ಹೊಡೆಯುತ್ತೀರಿ. ಅಂಗಡಿಯ ಮಾಲೀಕ ನಿಮ್ಮ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಡುತ್ತಾನೆ. ಪೊಲೀಸರು ಬಂದು ನಿಮ್ಮನ್ನು ಹಿಡಿದು ಸೆರೆಮನೆಗೆ ಹಾಕುತ್ತಾರೆ ಅಂದುಕೊಳ್ಳೋಣ. ನೀವು ಸೆರೆಮನೆಗೆ ಹಾಕಲ್ಪಟ್ಟ ಕಾರಣವೇನು? ಕಾರಣವೇನೆಂದರೆ, ನೀವು ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಿ. ಕಾನೂನು ಏನು? ಕಾನೂನು ಏನೆಂದರೆ, ನೀವು ಏನಾದರೂ ಕೊಂಡರೆ ಅದರ ಬೆಲೆಯನ್ನು ಕೊಡಬೇಕಾಗುತ್ತದೆ. ಮಾತ್ರವಲ್ಲ, ಯಾರನ್ನಾದರೂ ಹೊಡೆಯಲು ಕಾನೂನು ಅನುಮತಿಸುವುದೇ ಇಲ್ಲ. ಹಾಗಾದರೆ ನೀವು ದೇಶದ ಎರಡು ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಿ. ಇದು ಒಂದು ಅಪರಾಧ. ನೀವು ಮಾಡಿದ ಈ ಅಪರಾಧಕ್ಕೆ ನಿಮಗೆ ಈಗ ಸೆರೆಮನೆ ವಾಸ ದೊರೆತಿದೆ. ಯಾವ ರೀತಿ ಅಪರಾಧವು ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿತೋ ಅದೇ ರೀತಿಯಲ್ಲಿ ಪಾಪವು ದೇವರ ಆಜ್ಞೆ ಅಥವಾ ಕಾನೂನನ್ನು ಉಲ್ಲಂಘನೆ ಮಾಡಿದಂತಾಗುತ್ತದೆ. ಮತ್ತೊಂದು ಸಾರಿ ಹೇಳ್ತೇನೆ, ಪಾಪ ಎಂದರೆ ದೇವರ ಆಜ್ಞೆಯನ್ನು ಮೀರುವಂಥದ್ದು ಅಥವಾ ಅವಿಧೇಯರಾಗುವಂಥದ್ದು. ಅಂದರೆ ದೇವರು ಹೇಳುವ ಯಾವುದೇ ಕಾರ್ಯವನ್ನು ನೀವು ಮಾಡದಿದ್ದರೆ ಅದು ಪಾಪವಾಗುತ್ತದೆ, ಮತ್ತು ದೇವರು ಯಾವುದಾದರೂ ಕಾರ್ಯವನ್ನು ನೀವು ಮಾಡಬಾರದು ಎಂದು ಹೇಳಿರುವಾಗ ನೀವು ಅದನ್ನು ಮಾಡುವುದಾದರೆ ಅದೂ ಸಹ ಪಾಪವಾಗುತ್ತದೆ. ದೇವರ ಆಜ್ಞೆಗೆ ವಿರುದ್ಧವಾಗಿ ನಡೆಯುವುದರಿಂದ ಪಾಪ ಬರುತ್ತದೆ. ಪ್ರಿಯರೇ, ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವುದು ಎಂದರೆ ದೇವರಿಗೇ ಅವಿಧೇಯರಾದಂತೆ. ಒಂದು ಪಾಪವನ್ನೂ ಮಾಡದೇ ಇರುವ ಯಾವ ವ್ಯಕ್ತಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯವೇದವೆಂಬ ಪವಿತ್ರ ಗ್ರಂಥ ಹೊಂದಿದೆ, ಅದರ ಪ್ರಕಾರ ಎಲ್ಲರೂ ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದಾರೆ ಎಂಬುದಾಗಿ. ಈ ಗ್ರಂಥ ದೇವರ ಆಜ್ಞೆಗಳನ್ನು ಒಳಗೊಂಡಿರುವಂಥದ್ದಾಗಿದೆ. ಸುಳ್ಳು ಹೇಳುವುದು, ನಿಮ್ಮ ತಂದೆ ತಾಯಿಗಳಿಗೆ ಅವಿಧೇಯರಾಗಿರುವುದು, ಅವರನ್ನು ಸನ್ಮಾನಿಸದೇ ಇರುವುದು, ಕಳ್ಳತನ ಮಾಡುವುದು, ಕೆಟ್ಟ ಮಾತುಗಳನ್ನಾಡುವುದು, ಕೆಟ್ಟ ಆಲೋಚನೆಗಳನ್ನು ಮಾಡುವುದು ಮುಂತಾದವುಗಳು ಪಾಪದ ಕೆಲವು ಉದಾಹರಣೆಗಳಷ್ಟೇ. ನೀವು ಸುಳ್ಳನ್ನೇ ಹೇಳಿಲ್ಲವೇ? ನಿಮ್ಮ ತಂದೆ ತಾಯಿಗಳಿಗೆ ಸಲ್ಲಬೇಕಾದ ಗೌರವ ನಿಜವಾಗಲೂ ಕೊಟ್ಟಿದ್ದೀರಾ? ಯಾರಿಂದಾದರೂ ಎಂದಾದರೂ ಏನಾದರೂ ಕಳ್ಳತನ ಮಾಡಿದ್ದೀರಾ? ಇವೆಲ್ಲವೂ ದೇವರ ದೃಷ್ಟಿಯಲ್ಲಿ ಪಾಪಗಳೇ. ಈ ದೇಶದ ಕಾನೂನು ಸಹ ಇವುಗಳನ್ನು ಅಪರಾಧವೆಂದು ಪರಿಗಣಿಸುತ್ತದೆ. ಆದರೆ ದೇವರ ಆಜ್ಞೆಗಳು ಇದಕ್ಕಿಂತಲೂ ಹೆಚ್ಚು ಪ್ರಿಯರೇ. ನೀವು ಬೇರೊಬ್ಬರ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡುವುದಾದರೆ ಸಹ ಪವಿತ್ರ ದೇವರ ದೃಷ್ಟಿಯಲ್ಲಿ ಅದು ಪಾಪವೇ. ಪೊಲೀಸರಿಗೆ ಇದು ಅಪರಾಧ ಅಲ್ಲ. ಕಾರಣ, ಬೇರೊಬ್ಬರ ವಿಷಯದಲ್ಲಿ ನಿಮಗಿರುವ ಹೊಟ್ಟೆ ಕಿಚ್ಚನ್ನು ಕಂಡುಹಿಡಿಯಲು ಅವರಿಗೆ ಸಾಧ್ಯ ಇಲ್ಲ. ಆದರೆ ದೇವರು ಎಲ್ಲವನ್ನೂ ನೋಡುತ್ತಾನೆ. ಆತನಿಗೆ ನಮ್ಮ ಹೃದಯ ಗೊತ್ತು. ಆತನಿಂದ ಯಾವುದೂ ಬಚ್ಚಿಡಲು ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸಿನ ಆಲೋಚನೆಯನ್ನೂ ಸಹ ಆತನು ಬಲ್ಲವನಾಗಿದ್ದಾನೆ. ಒಂದು ವೇಳೆ ನೀವು ಆಶ್ಚರ್ಯ ಪಡಬಹುದು, ದೇವರಿಗೆ ಅವಿಧೇಯರಾಗುವಂಥದ್ದು ಮತ್ತು ಪಾಪ ಮಾಡುವಂಥದ್ದು ಯಾಕೆ ನಮ್ಮ ಮನಸ್ಸಿಗೆ ಬರುತ್ತದೆ ಎಂಬುದಾಗಿ. ಪಾಪವು ಈ ಲೋಕಕ್ಕೆ ಹೇಗೆ ಬಂದಿತೆಂದು ನಾನು ನಿಮಗೆ ತಿಳಿಸುತ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಹಿಂದಿನ ಸಂದೇಶಗಳಲ್ಲಿ ದೇವರು ಯಾವ ರೀತಿ ಮಾನವನನ್ನು ಮಣ್ಣಿನಿಂದ ಉಂಟು ಮಾಡಿದನೆಂದು ನಿಮಗೆ ತಿಳಿಸಿದ್ದೇನೆ. ಆದಿಯಲ್ಲಿ ದೇವರು ಮಾನವನನ್ನು ಉಂಟು ಮಾಡಿದಾಗ ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇವರಿಬ್ಬರನ್ನು ಏದೇನ್ ತೋಟವೆಂಬ ಸ್ಥಳದಲ್ಲಿ ಇಟ್ಟನು. ಪುರುಷನಿಗೆ ಆದಾಮನೆಂದು, ಸ್ತ್ರೀಗೆ ಅವಳೆಂದು ಹೆಸರು. ಸಾವಿರಾರು ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಭೂಲೋಕದಲ್ಲಿ ಮಾನವರಾಗಿದ್ದವರು ಇವರಿಬ್ಬರೇ. ಆದರೆ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳೂ ಸಹ ಅಲ್ಲಿದ್ದವು. ದೇವರು ಅವರಿಬ್ಬರಿಗೆ ತೋಟದಲ್ಲಿದ್ದ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಲು ಅನುಮತಿಸಿದ್ದನು. ಆದರೆ ಒಂದೇ ಒಂದು ಮರದ ಹಣ್ಣನ್ನು ತಿನ್ನಬಾರದೆಂದು ಹೇಳಿದನು. ಅದು ಒಳ್ಳೆಯದರ ಮತ್ತು ಕೆಟ್ಟದರ ಅರುಹು ಹುಟ್ಟಿಸುವಂಥ ಮರವಾಗಿದ್ದಿತು. ಅದರ ಹಣ್ಣು ತಿಂದರೆ ನೀವು ಸಾಯುವಿರಿ ಎಂದೂ ಸಹ ಹೇಳಿದನು. ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು ಪ್ರಿಯರೇ. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿವರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ, ನೋಡುವುದಕ್ಕೆ ರಮ್ಯವಾಗಿಯೂ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಆದರೆ ದೇವರಿಗೆ ಬಹಳ ಕೋಪ ಬಂದಿತ್ತು ಪ್ರಿಯರೇ. ಆಗ ದೇವರು ಆದಾಮ, ಹವ್ವ ಮತ್ತು ಸರ್ಪವನ್ನು ಶಪಿಸಿದನು ಮತ್ತು ಆದಾಮ ಹವ್ವಳರನ್ನು ಏದೇನ್ ತೋಟದಿಂದ ಹೊರಗೆ ಹಾಕಿದನು. ಮತ್ತು ಆದಾಮನಿಗೆ, ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಬೆವರು ಸುರಿಸುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ಎಂದನು. ಮತ್ತು ಸ್ತ್ರೀಯನ್ನು ಶಪಿಸುತ್ತಾ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ ಎಂದು ಹೇಳಿದನು. ಒಂದೇ ಒಂದು ಅಪನಂಬಿಕೆ ಮತ್ತು ಅವಿಧೇಯತ್ವದಿಂದ ಎಲ್ಲ ಪಾಪಗಳು ಮಾನವರನ್ನು ಪ್ರವೇಶಿಸಿತು ಪ್ರಿಯರೇ. ಭೂಲೋಕದ ಎಲ್ಲ ಮಾನವರು ಆದಾಮ ಮತ್ತು ಹವಳರ ಮಕ್ಕಳು. ಈಗ ಮಾನವನು ಕರುಣಾಜನಕ ಸ್ಥಿತಿ ತಲುಪಿದ್ದಾನೆ. ಮಾನವನು ಪಾಪದ ದಾಸನಾಗಿದ್ದಾನೆ. ಆದರೆ ದೇವರು ದಯೆ ಮತ್ತು ಕನಿಕರ ಉಳ್ಳವನಾಗಿದ್ದರಿಂದ ಮಾನವನು ಸದಾ ಪಾಪಕ್ಕೆ ದಾಸನಾಗಿರುವ ತಿರಸ್ಕರಣೀಯ ಪರಿಸ್ಥಿತಿಯಲ್ಲಿರಲು ಬಿಡಲೇ ಇಲ್ಲ. ಯಾಕೆಂದರೆ ಪಾಪ ಮಾಡುವ ಪುರುಷನಾಗಲಿ ಸ್ತ್ರೀಯಾಗಲಿ ಮರಣದ ನಂತರ ನಿತ್ಯ ನರಕಕ್ಕೆ ಹೋಗಬೇಕಾಗುತ್ತದೆ. ಆದುದರಿಂದ ದೇವರು ತಾನೇ ಮಾನವನ ರೂಪದಲ್ಲಿ ಈ ಭೂಮಿಗೆ ಬಂದನು. ಆತನ ಹೆಸರು ಯೇಸು. ಯೇಸು ತಾನೇ ಪಾಪದ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗಾಗಿ ಶಿಲುಬೆಯ ಮೇಲೆ ಸತ್ತನು. ಮಾನವರು ಯೇಸುವನ್ನು ನಂಬಿ ಅವರ ಪಾಪಗಳ ನಿಮಿತ್ತ ಯೇಸು ಸತ್ತನೂ ಎಂದು ನಂಬುವಂತೆ ದೇವರು ಬಯಸುತ್ತಾನೆ. ಯೇಸು ಮಾತ್ರ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು ಸಾಧ್ಯ. ನಮ್ಮ ಯಾವುದೇ ಕಾರ್ಯವು ನಮ್ಮನ್ನು ಪಾಪಗಳಿಂದ ಶುದ್ಧೀಕರಿಸಲು ಸಾಧ್ಯವೇ ಇಲ್ಲ. ನರಕ ಶಿಕ್ಷೆಯಿಂದ ತಪ್ಪಿಸಲು ನಾವು ಮಾಡುವ ಯಾವ ಆಚಾರ ವಿಚಾರವೂ ನಮ್ಮ ಸಹಾಯಕ್ಕೆ ಬರುವುದೇ ಇಲ್ಲ ಪ್ರಿಯರೇ. ನಾವು ಬದಲಾಗಿ ಯೇಸು ಶಿಲುಬೆಯಲ್ಲಿ ಸತ್ತನು ನಮ್ಮನ್ನು ಕ್ಷಮಿಸುವಂತೆ ಆತನಲ್ಲಿ ನಾವು ಮೊರೆ ಇಡಬಹುದು. ಆತ ನಮ್ಮನ್ನು ಉಚಿತವಾಗಿ ಕ್ಷಮಿಸಲಿದ್ದಾನೆ, ಕಾರಣ ಆತನಲ್ಲಿರುವ ಅಪಾರ ಕೃಪೆ. ಯೇಸು ಮೋಕ್ಷಕ್ಕೆ ಹೋಗುವ ಒಂದೇ ಒಂದು ಮಾರ್ಗವನ್ನು ತೋರಿಸಿದ್ದಾನೆ, ಅದುವೇ ಆತನಲ್ಲಿ ನಂಬಿಕೆ ಇಡುವಂಥದ್ದು. ಯೇಸು ಎಂದರೆ ಜನರ ಪಾಪಗಳಿಂದ ಅವರನ್ನು ಬಿಡಿಸುವವನು ಎಂದರ್ಥ. ಪ್ರಿಯರೇ, ನಿಮ್ಮ ಪಾಪಗಳಿಂದ ಶುದ್ಧೀಕರಣ ಹೊಂದಿ ನೂತನ ಜೀವಿತವನ್ನು ಪ್ರಾರಂಭಿಸಲು ನೀವು ಇಚ್ಛಿಸುವುದಾದರೆ ಯೇಸುವಿನ ಬಳಿ ಬನ್ನಿ, ಈಗಲೇ ಆತನಲ್ಲಿ ಪ್ರಾರ್ಥಿಸಿರಿ. ದಯಮಾಡಿ ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣವೇ. ಯೇಸುವೇ, ನಾನು ಪಾಪಿಯೆಂದು ಒಪ್ಪಿಕೊಳ್ಳುತ್ತೇನೆ. ನಾನು ನನ್ನ ಹೃದಯದ ಮುಖಾಂತರ ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ಬಲ್ಲೆನು. ನನ್ನ ಪಾಪದ ನಿಮಿತ್ತ ಶಿಕ್ಷೆಯನ್ನ ನೀನು ಹೊತ್ತು ನನಗಾಗಿ ಸತ್ತಿ ಎಂದೂ ಸಹ ಬಲ್ಲೆನು. ದಯಮಾಡಿ ನನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನ ಮಗುವನ್ನಾಗಿ ನನ್ನನ್ನು ಮಾರ್ಪಾಡು ಮಾಡು. ಇನ್ನು ಮುಂದೆ ಪಾಪ ಮಾಡದಂತೆ ಸಹಾಯ ಮಾಡು. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ದಯಮಾಡಿ ನಮಗೆ ಪತ್ರ ಬರೀರಿ ಅಥವಾ ನಮ್ಮನ್ನು ಸಂಪರ್ಕಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.